हरि ओम श्री गुरुभ्यो नमः। हरि ओम श्री गुरुभ्यो नमः। अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्या सिद्धांत दुद्धांत विध्वंसं शिक्षणः जयतीर्थाकृत निर्भासतां नो हृदंबरे अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूयाद् अस्मदिष्टात् सिद्धये तपो विद्या विरक्त्यादि सद्गुणोगाकरानहं वाजराजगुरून् वन्देहे क्रियपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः। हरिः ओं श्रीगुरुभ्यो नमः। ನಾವು ವಿಷ್ಣು ಸಹಸ್ರನಾಮ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಋಷಿಕೇಶ ಅರ್ಥವನ್ನು ಸ್ವಲ್ಪ ಚಿಂತನೆ ಮಾಡಿದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶಿವನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆಜಪೇ ವಿನಿಯೋಗ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತವೃತ್ ಭಾವೋ ಭೂತಾತ್ಮ ಭೂತಭಾವನಃ ವಿಷ್ಣುಸ್ನಾಮ ಭೂತಾತ್ಮ ಭೂತಭಾವನಃ ಪರಮಾತ್ಮ ಚ ಮುಕ್ತಾನಾಂ ಗರ್ತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋ ಪುಷ್ಯಮಾನ್ ಕೇಶವ ಪುರುಷೋತ್ತಮಃ ಸರ್ವಃ ಶರ್ವ ಶಿವಸ್ಥಾನುರ್ ಭೂತಾದಿರ್ ನಿಧರವಿಯಃ ಸಂಭವ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾಯತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ ಅಪ್ರಮೇಯೋ ಹೃಷೀಕೇಶ ಪದ್ಮನಾಭೋ ಅಮರಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋದ್ರುಹ. ಆರನೇ ಶ್ಲೋಕ. ಆರನೇ ಶ್ಲೋಕದಲ್ಲಿ ಈ ಪದ್ಮನಾಭ ಅನ್ನುವ ಶಬ್ದ ಬರುತ್ತೆ ಮತ್ತು 21 ಮರೀಚಿದ್ದಮನೋ ಹಂಸ ಸುಪ್ರಣೋ ಭುಸುಗೋತ್ತಮ ಹಿರಣ್ಯಾಭಸ್ತಪಃ ಪದ್ಮನಾಭ ಪ್ರಜಾಪತಿ ಅಲ್ಲಿ ಪದ್ಮನಾಭ ಬರುತ್ತೆ ಮತ್ತು 38 ಶ್ಲೋಕ ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶರೀರ ಬುದ್ಧಿರುದ್ಧ ಉದ್ಧಾತ್ಮ ಮಹಾಕ್ಷೋಗಣ ಅಂತೇಳಿ ಅದರಲ್ಲಿ 3 ಸತಿ ವಿಷ್ಣು ಸಹಸ್ರನಾಮದಲ್ಲಿ ಈ ಪದ್ಮನಾಭ ಅನ್ನುವ ಶಬ್ದ ಬರುತ್ತೆ. ನಾವು ಕೆಲವು ಅರ್ಥಗಳನ್ನು ಫೋನ್ನಲ್ಲಿರುವವರು ಮ್ಯೂಟ್ ಮಾಡಿಕೊಳ್ಳಿ ಸೊ ದಟ್ ಡಿಸ್ಟರ್ಬೆನ್ಸ್ ಇಲ್ಲದಾಗಿರುತ್ತೆ. ಸೊ ನಾವು ಈಗ ಪದ್ಮನಾಭ ಅನ್ನುವ ಶಬ್ದ 3 ಕಡೆ ಬರುತ್ತೆ. ಸೊ ಅಂದ್ರೆ ಏನು, ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಶಬ್ದಕ್ಕೆ 100 ಅರ್ಥಗಳಿದೆ ಅಂತ ಹೇಳಿದ್ರೆ 3 ಸತಿ ಪದ್ಮನಾಭ ಬರುತ್ತೆ ಅಂತ ಹೇಳಿದ್ರೆ 300 ಅರ್ಥಗಳನ್ನು ಈ ಶಬ್ದ ಒಳಗೊಂಡಿದೆ ಅಂತ ಹೇಳಿ. ಆದ್ರೆ ನಾವು ಕೆಲವು ಅರ್ಥಗಳನ್ನು ಇವತ್ತು ನೋಡೋಣ. ಇನ್ನೂ ಕೂಡ ವಿಶೇಷ ಅರ್ಥಗಳಿವೆ, ಅವು ಆಮೇಲೆ ಬರುವಾಗ ಅಲ್ಲಿ ನಾವು ಮತ್ತೆ ನೋಡೋಣ. ಇವತ್ತು ಕೆಲವು ಅರ್ಥಗಳನ್ನು ಮಾತ್ರ, ಪ್ರಸಿದ್ಧವಾಗಿರುವಂತಹ ಅರ್ಥ, ಎಲ್ಲರಿಗೂ ಗೊತ್ತಿರುವಂತಹ ಅರ್ಥ, ಪದ್ಮ ನಾಭಿಯಲ್ಲಿ ಉಳ್ಳವನು ಪರಮಾತ್ಮ, ಒಕ್ಕಳಲ್ಲಿ ಪದ್ಮ ಭಗವಂತ ಶೇಷಾಯಾಗಿ ಮಲ್ಕೊಂಡಾಗ ಸೃಷ್ಟಿ ಆರಂಭದಲ್ಲಿ ಬ್ರಹ್ಮದೇವರಿಗೂ ಜನನ ಕೊಡುವಂತೆ ಭಗವಂತ ಒಕ್ಕುಳಿಂದ ಪದ್ಮವನ್ನು ಈ ಜಗತ್ತಿಗೆ ಆಧಾರಭೂತವಾಗಿರುವಂತಹ ಪದ್ಮ, ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಂದ್ರೆ ಅವರಿಗೆ ಬೇಕಾದಂತಹ ಒಂದು ಅನುಕೂಲತೆಯನ್ನು ಮಾಡಿಕೊಡುವಂಥದ್ದು ಈ ಪದ್ಮ. ಸೊ ಅಂತಹ ಪದ್ಮ ಸೃಷ್ಟಿ, ಆ ಪದ್ಮದಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿ, ಇದೆಲ್ಲವೂ ಮಾಡಿದ ಆ ಭಗವಂತನ ಪದ್ಮ ನಾಭಿ, ನಾಭಿಯಲ್ಲಿ ಪದ್ಮ ಬಂದಿರುವಂತಹ ಪರಮಾತ್ಮದ ರೂಪದ ಚಿಂತನೆ. ಸೊ ಇದು ಪ್ರಸಿದ್ಧವಾಗಿರುವಂತಹ ಅರ್ಥ. ಸೊ ಅದಕ್ಕೆ ಈ ಜಗತ್ತಿಗೆ ಆಧಾರಭೂತವಾಗಿರುವಂತಹ ಪದ್ಮವನ್ನು ನಾಭಿಯಲ್ಲಿ ಧರಿಸಿದವನು ಅಂತ ಹೇಳಿದಾಗ, ಪದ್ಮಂ ನಾಭೋ ಯಸ್ಯ ಸಹ ಪದ್ಮನಾಭ ಬಹುರೀಹಿ ಸಮಾಸ. ಅವನು ಪದ್ಮವೂ ಅಲ್ಲ, ಅವನು ನಾಭಿಯೂ ಅಲ್ಲ, ಪದ್ಮ ನಾಭಿಯಲ್ಲಿ ಉಳ್ಳವನು ಅಂದ್ರೆ ಬಹುರೀಹಿ, ಅನ್ಯ ವಸ್ತು ಪ್ರಧಾನ ಬಹುರೀಹಿ ಸಮಾಸ ಅಂತೇಳಿ. ಆದ್ದರಿಂದ ಯಾರ ನಾಭಿಯಲ್ಲಿಯಾದರೆ ಪದ್ಮ ಇದೆಯೋ ಅವನು ಪದ್ಮನಾಭ, ಅವನು ಪದ್ಮವೂ ಅಲ್ಲ ನಾಭಿಯೂ ಅಲ್ಲ. ಆದ್ದರಿಂದ ಪದ್ಮವು ನಾಭೋ ಯಸ್ಯ ಸಹ ಪದ್ಮನಾಭ ಅಂಥೇಳಿ ಉತ್ಪತ್ತಿ. ಸೊ ಈ ವಿಧವಾಗಿ ಭಗವಂತ ಅವನು ಹುಟ್ಟಿಲ್ಲದವನು, ಅವನಿಗೆ ಅಜ ಅಂತ ಹೆಸರು. ಭಗವಂತನಿಗೆ ಅಜ, ಅಜ ಅಂದ್ರೆ ಹುಟ್ಟು ಇಲ್ಲದವನು. ಸೊ ಅಜನಾದ ಭಗವಂತ ಅಜನಾದ ಚತುರ್ಮುಖ ಬ್ರಹ್ಮದೇವರಿಗೆ ನಾಭಿಯಿಂದ ಜನ್ಮ ಕೊಟ್ಟ. ಚತುರ್ಮುಖ ಬ್ರಹ್ಮದೇವರು ಅಜನೇ, ಆದ್ರೆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾನಲ್ವಾ, ಅವನು ಹೇಗೆ ಅಜ? ಹುಟ್ಟಿಲ್ಲದವನು ಹೇಗಾದ ಚತುರ್ಮುಖ? ಅಲ್ಲಿ ಅಜ ಅನ್ನುವ ಶಬ್ದಕ್ಕೆ ಬೇರೆ ಅರ್ಥ. ಚತುರ್ಮುಖ ಬ್ರಹ್ಮದೇವರಿಗೆ ಅಜ ಅಂತ ಕರೆದಾಗ ಆ ವಿಷ್ಣು ರೀತಿ ಪ್ರೋಕ್ತ ಅಂತೇಳಿ, ವಿಷ್ಣುವಿನಿಂದ ಹುಟ್ಟಿದವನು. ಅಜ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಈ ಎರಡು ಮುಖ್ಯ ಪ್ರಸಿದ್ಧವಾಗಿರುವ ಅರ್ಥಗಳು, ಒಂದು ಹುಟ್ಟಿಲ್ಲದವನು, ಅದು ಪರಮಾತ್ಮನಿಗೆ ಅನ್ವಯವಾಗುವ ಅರ್ಥ. ಅಜ ಅಂತ ಹೇಳಿದರೆ ಆ ಅನ್ನುವ ವಿಷ್ಣುವಿನಿಂದ ಹುಟ್ಟಿದವನು ಚತುರ್ಮುಖ ಬ್ರಹ್ಮದೇವರು. ಸೊ ಹುಟ್ಟು ಉಳ್ಳವನು ಅನ್ನುವ ಅರ್ಥವು ಅಜ ಶಬ್ದದಲ್ಲಿಯೇ ಇದೆ, ಆ ಇಂದ ಹುಟ್ಟಿದವನು. ಆದ್ದರಿಂದ ಅಜನಾದ ಭಗವಂತ ಅಜನಾದ ಚತುರ್ಮುಖ ಬ್ರಹ್ಮದೇವರಿಗೆ ತನ್ನ ನಾಭಿ ಕಮಲದಲ್ಲಿ, ಅದು ಜಲಜ, ನಾಭಿಯ ಕಮಲ, ನಾಭಿ ಜಲಜಲ್ಲಿ ಅದಲ್ಲಿ ಭಗವಂತ ಆ ಪದ್ಮದಿಂದ ಈ ಎಲ್ಲ ಭುವನಗಳಿಗೆ ಆಶ್ರಯಭೂತವಾಗಿರುವ ಪದ್ಮ ಅದು, ಆ ಕಮಲದಲ್ಲಿ ಹುಟ್ಟಿಸಿದ್ದ. ಅದರಿಂದ ಋಗ್ವೇದದ ಸಂದೇಶವು ಅದಸ್ಯ ನಾಭಾವ ನಾಭೌ ಅಧಿ ಏಕಮರ್ಪಿತಂ, ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು ಅಂತ ಋಗ್ವೇದದಲ್ಲಿ ಬರುವ ಮಂತ್ರ. ಅದಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು ಅಂತ ಹೇಳಿ ಅಲ್ಲಿ ಅದಸ್ಯ ನಾಭೌ ಅಜನಾಮಕ ಪರಮಾತ್ಮನ ನಾಭಿಯಲ್ಲಿ ನಾಭೌ ಅಧಿ ನಾಭಾವಧ್ಯೇಯಕಮಾಗತ್ತೆ. ನಾಭೌ ಅಧಿ ಏಕಂ ಈ ಮೂರು ಶಬ್ದಗಳನ್ನು ಸೇರಿಸಿದರೆ ನಾಭೌ ಅಧಿ ಏಕಂ ನಾಭಾವಧ್ಯೇಕಂ ಅಂತ ಸಂಧಿ. ನಾಭಾವಧ್ಯೇಕಂ ಅರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು. ಈ ಸಮಸ್ತ ವಿಶ್ವಾನಿ ಭುವನಾನಿ, ವಿಶ್ವ ಅಂದ್ರೂ ಭುವನ ಅಂದ್ರೂ ಪ್ರಪಂಚ ಅಂತ ಅರ್ಥ. ಅದು ವಿಶ್ವ ಶಬ್ದಕ್ಕೆ ಎಲ್ಲವೂ ಅಂತ ಅರ್ಥ ಒಂದೇ. ವಿಶ್ವ ಅಂದ್ರೆ ವಿಶ್ವ ವ್ಯಾಪಕ, ಎಲ್ಲ ಕಡೆ ವ್ಯಾಪಿಸಿರುವವನು. ವಿಶ್ವ ಅನ್ನುವುದಕ್ಕೆ ಪ್ರಪಂಚ ಅಂತ ಒಂದು ಅರ್ಥ ಇದೆ. ವಿಶ್ವ ಅಂದ್ರೆ ಎಲ್ಲೆಡಲು ಎಲ್ಲ ಕಡೆ, ಆಲ್ ಪ್ಲೇಸಸ್ ಅನ್ನುವ ಅರ್ಥವು ವಿಶ್ವ. ವಿಶ್ವಾನಿ ಭುವನಾನಿ ಅಂದ್ರೆ ವಿಶ್ವ ಭುವನ ಸಮಾನಾರ್ಥಕವಾದ ಕೂಡ ಇಲ್ಲಿ ವಿಶ್ವ ಅಂದ್ರೆ ಎಲ್ಲ, ಎಲ್ಲವೂ, ಸಮಸ್ತ ಅನ್ನುವ ಅರ್ಥ. ವಿಶ್ವಾನಿ ಭುವನಾನಿ ಸಮಸ್ತ ಭುವನಗಳು ಕೂಡ ತಸ್ತು ತಸ್ತು ನೆಲೆಸಿದೆಯೋ ಯಸ್ಮಿನ್ ಯಾರಲ್ಲಿ ಆದರೆ ಎಲ್ಲ ಭುವನಗಳು ನೆಲೆಸಿದೆಯೋ ಅವನು ಎಂಥವನು ಅದಸ್ಯ ನಾಭೌ ಅಧಿ ಏಕಮರ್ಪಿತಂ ಆ ಭಗವಂತನ ನಾಭಿಯಲ್ಲಿ ಅಧಿಕೃತ ಮಾಡಿಕೊಂಡು ಅದನ್ನು ಆಧಾರ ಮಾಡಿಕೊಂಡು ಏಕಂ ಅರ್ಪಿತಂ ಏಕಂ ಒಂದು ಕಮಲವು ಅದು ಭಗವಂತನಿಗೆ ಭಗವಂತ ನಾಭಿಯಿಂದ ಬಂದು ಚತುರ್ಮುಖ ಬ್ರಹ್ಮನಿಗೆ ಜನ್ಮವನ್ನು ಕೊಟ್ಟಿರುವಂತಹ ವಿಷಯವಾಗಿದೆ ಅಂಥೇಳಿ ಆ ಋಗ್ವೇದದ ವಚನ ಬರುತ್ತೆ. ಅದನ್ನೇ ಸ್ಕಂದ ಪುರಾಣ ಕೂಡ ಆ ಶ್ರುತಿಯಲ್ಲಿ ಹೇಳಿದ ಅಭಿಪ್ರಾಯವನ್ನೇ ವ್ಯಕ್ತ ಮಾಡುತ್ತೆ. ಸ್ಕಂದ ಪುರಾಣದಲ್ಲಿ ಬರುವ ಮಾತನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಉಲ್ಲೇಖ ಮಾಡ್ತಾರೆ. ಯದ್ಯಪಿ ಶ್ರುತೌ ನಾಭೌ ಏಕಮರ್ಪಿತಂ ಇತ್ಯೇವ ವರ್ತತೆ ನತು ನಾಭೌ ಪದ್ಮಮರ್ಪಿತಂ ಇತಿ ತಥಾಪಿ ಜಗದಾಧಾರತಯಾ ನಾಭೌ ವಿದ್ಯಮಾನಂ ಪದ್ಮಮೇವೇತಿ ಪ್ರಸಿದ್ಧತಯಾ ಸಕಲ ಭುವನಾಧಾರತಯಾ ಶ್ರುತೌ ಉಕ್ತಮಪಿ ಪದ್ಮಮೇವೇತಿ ಗ್ರಾಹ್ಯಂ ಇತಿ ಶ್ರೀಮದಾಚಾರ್ಯಾ ಸಮರ್ಥಿತವಂತಹ ಅಂತೇಳಿ. ಅಂದರೆ ನೋಡಿ, ಋಗ್ವೇದ ವಚನದಲ್ಲಿ ಅಜಸ್ಯ ನಾಭೌ ಅಧಿ ಏಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು ಅಂತ ಹೇಳಿದಾಗ ಅಲ್ಲಿ ಅದರ ನಾಭಿಯಲ್ಲಿ ಏಕಂ ಪದ್ಮಮೋ ಕಮಲಮೋ ಏನೋ ಒಂದು ಲೋಟಸ್ ಫ್ಲವರ್ ತಾವರೆ ಅನ್ನುವ ಅರ್ಥ ಬರೋ ಶಬ್ದ ಮಾಡಬೇಕು ಇಲ್ಲ ಅಲ್ಲಿ. ಆದ್ರೆ ಅದನ್ನೇ ಎಲ್ಲರೂ ಅರ್ಥ ಇಲ್ಲ ಅಂದ್ರೆ ನಾ ಕೇವಲ ಮಧ್ವರು ಮಾತ್ರ ಅಲ್ಲ, ಶಂಕರಾಚಾರ್ಯರು ಅದಕ್ಕೆ ಹಾಗೆ ವ್ಯಾಖ್ಯಾನ ಮಾಡ್ತಾರೆ ಹೇಳುವಾಗ. ಎಲ್ಲರೂ ಕೂಡ ಅಲ್ಲಿ ಪದ್ಮನಾಭ ಭಗವಂತನ ನಾಭಿಯಲ್ಲಿ ಬಂದಿರುವಂತದಿಂದ ಬ್ರಹ್ಮನ ಹುಟ್ಟಿದ ಅಂದ್ರೆ ನಾಭಿಯಲ್ಲಿ ಬಂದ ಕಮಲ ಅಂತ ಪ್ರಸಿದ್ಧವಾಗಿರುವ ಅರ್ಥವನ್ನು ಎಲ್ಲರೂ ತಗೊಳ್ತಾರೆ. ಆದ್ದರಿಂದ ಅಲ್ಲಿ ಋಗ್ವೇದದಲ್ಲಿ ಬರದೇ ಇದ್ದರೂ ಕೂಡ ನಾಭಿಯ ಕಮಲದಿಂದ ಅನ್ನುವ ಅಭಿಪ್ರಾಯವೇ ಎಲ್ಲರಿಗೂ ಕೂಡ ಸಮ್ಮತವಾಗಿರುವಂತಹ ಅಭಿಪ್ರಾಯ, ಸರ್ವ ಸಮ್ಮತವಾದ ಅಭಿಪ್ರಾಯ. ಸ್ಕಂದ ಪುರಾಣ ವಚನವು ಎಲ್ಲ ಪುರಾಣಗಳೇ ಅದೇ ಅನೇಕ ಕಡೆ ಬರುತ್ತೆ. ಸೊ ಆದ್ದರಿಂದ ಇದು ಪದ್ಮನಾಭ ಅನ್ನುವ ಪ್ರಸಿದ್ಧವಾಗಿರುವಂತಹ ಅರ್ಥ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ವ್ಯಾಖ್ಯಾನ ಮಾಡ್ತಾರೆ. ಪದ್ಮನಾಭ ಅಂತ ಹೇಳಿದರೆ ಪದ್ಮ ಅನ್ನುವ ಶಬ್ದಕ್ಕೆ ನಿಮಗೆ ಲೋಟಸ್ ಅಂತ ಒಂದರ್ಥ. ಇನ್ನೊಂದು ಪದ್ಮ ಅಂದ್ರೆ ಲಕ್ಷ್ಮೀದೇವಿಗೂ ಪದ್ಮ ಅಂತ ಹೆಸರು. ಚತುರ್ಮುಖ ಬ್ರಹ್ಮನಿಗೂ ಪದ್ಮ ಅಂತ ಹೆಸರಿದೆ. ಪದ್ಮ ಅಂತ ಹೇಳಿದರೆ ಪದ್ಮ ಚತುರ್ಮುಖ ನಾಭವ್ಯಸಿಸ ಪದ್ಮನಾಭ. ಪದ್ಮ ಅನ್ನುವ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಇದೆ. ಇದು ಕೋಶದಲ್ಲಿರುವಂತಹ ಅರ್ಥ. ಆದ್ದರಿಂದ ಇಲ್ಲಿ ಪದ್ಮನಾಭ ಅಂತೆ ಚತುರ್ಮುಖ ಬ್ರಹ್ಮದೇವರು ಆಶ್ರಯಿಸಿಕೊಂಡಿರುವಂತಹ ಒಕ್ಕಳು ಉಳ್ಳವರು. ಇಲ್ಲಿ ಪದ್ಮ ಚತುರ್ಮುಖ ನಾಭೌ ಯಸ್ಯ ಸಹ ನೋಡಿ, ಪದ್ಮ ಯಾರ ನಾಭಿಯಲ್ಲಿ ಇದೆಯೋ, ಇಲ್ಲ ಚತುರ್ಮುಖ ಬ್ರಹ್ಮ ಯಾರ ನಾಭಿಯಿಂದಾದರೆ ಹುಟ್ಟಿ ಬಂದೇನೋ ಅವನು ಪದ್ಮನಾಭ. ಅಂದ್ರೆ ತಾಮರೆ ಅಂತ ಅರ್ಥವನ್ನು ಹೇಳದೇನೆ ಪದ್ಮ ಅನ್ನುವ ಚತುರ್ಮುಖ ಬ್ರಹ್ಮದೇವರು ಯಾರ ನಾಭಿಯಿಂದಾದರೆ ಹುಟ್ಟಿ ಬಂದಿದ್ದಾನೋ ಅವನು ಪದ್ಮನಾಭ ಅನ್ನುವ ಅರ್ಥ. ಅದು ಇನ್ನೊಂದು. ಅದೇ ವಿಧವಾಗಿ ಯಾಕಂದ್ರೆ ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಅಂತ ಬ್ರಹ್ಮಪುರಾಣದಲ್ಲಿ ಬರುತ್ತೆ. ಪದ್ಮ ಅನ್ನುವ ಶಬ್ದಕ್ಕೆ ಪದ್ಮ ಅನ್ನುವುದಕ್ಕೆ ಬ್ರಹ್ಮ ಅಂತಲೂ ಇದೆ, ಲಕ್ಷ್ಮಿ ಅಂತಲೂ ಅರ್ಥ ಇದೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚ ಉಚ್ಯತೆ. ಲಕ್ಷ್ಮೀದೇವಿಗೂ ಪದ್ಮ, ಚತುರ್ಮುಖ ಬ್ರಹ್ಮನಿಗೂ ಪದ್ಮ, ಇಬ್ಬರಿಗೂ ಕೂಡ ಆ ಶಬ್ದ ಅನ್ವಯವಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪದ್ಮನಾಭ, ಇನ್ನೊಂದು ಪದ್ಮನಾಭ ಅದನ್ನು ಪದ್ಮನ ಆಭ ಅಂತ ಬಿಡಿಸಿದ್ರೆ ಪದ್ಮನ ಆಭ. ಪದ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ನೋಡಿದ್ರು, ಪದ್ಮನ ಅಂದ್ರೆ ಪದ್ಮಂ ಚತುರ್ಮುಖಂ ನಯತಿ ಇತಿ ಪದ್ಮನಃ, ಚತುರ್ಮುಖ ಬ್ರಹ್ಮದೇವರನ್ನು ನಯತಿ ಪ್ರೇರಿಸುವವನು, ಒನ್ ಹೂ ಲೀಡ್ಸ್, ಒನ್ ಹೂ ಗೈಡ್ಸ್. ಆದ್ದರಿಂದ ಪದ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಪ್ರೇರಿಸುತ್ತಾನಾದ್ದರಿಂದ ಅವನು ಪದ್ಮನ. ಆಮೇಲೆ ಭಾ ಪ್ರಕಾಶ, ಭಾ ಪ್ರಕಾಶ ನಿಮಗೆ ಆ ಭಾ ಅಂತ ಹೇಳಿದಾಗ ಆ ಸಮ್ಯಕ್ ಸಮಂತಾತ್ ಭಾತಿ ಪ್ರಕಾಶತೆ ಇತಿ ಆಭಃ. ಆದ್ದರಿಂದ ಪದ್ಮನಶ್ಚ ಅಸೌ ಆಭಶ್ಚ ಪದ್ಮನಾಭ. ಪದ್ಮನಾಭ ಅನ್ನುವುದಕ್ಕೆ ಪದ್ಮನ ಪ್ಲಸ್ ಆಭ ಅಂತ ಬಿಡಿಸಿದರೆ ಪದ್ಮನ ಶಬ್ದಕ್ಕೆ ಪದ್ಮಂ ಚತುರ್ಮುಖಂ ನಯತಿ ಇತಿ ಪದ್ಮನಃ ಆಭಃ ಆ ಸಮ್ಯಕ್ ಆ ಸಮಂತಾತ್ ಚೆನ್ನಾಗಿ ಪ್ರಕಾಶಿಸುವವನು, ಚತುರ್ಮುಖ ಬ್ರಹ್ಮದೇವರನ್ನು ಪ್ರೇರಿಸುವವನು ಚೆನ್ನಾಗಿ ಪ್ರಕಾಶಿಸುವವನು ಪದ್ಮನ ಆಭ. ಆಭ ಅನ್ನೋದು ಚೆನ್ನಾಗಿ ಪ್ರಕಾಶಿಸುತ್ತಿದ್ದಾನೆ, ಪದ್ಮನ ಚತುರ್ಮುಖ ಬ್ರಹ್ಮದೇವನು ಪ್ರೇರಿಸುತ್ತಾನೆ, ಆದ್ದರಿಂದ ಪದ್ಮನ ಆಭ ಎರಡು ಆಯ್ದವನು, ಆದ್ದರಿಂದ ಪರಮಾತ್ಮನಿಗೆ ಪದ್ಮನಾಭ ಅಂತ ಹೇಳಿ. ಈ ಪದ್ಮನಾಭ ಸ್ವರೂಪದ ಚಿಂತನೆ ಏನು ವಿಶೇಷ ಅಂತ ಹೇಳಿದ್ರೆ, ಕ್ಷೀರಸಾಗರದಲ್ಲಿ ಶಯನಿಸಿದಾಗಿರುವ ಈ ಭಗವಂತನ ಪದ್ಮನಾಭ ರೂಪವೇ ಎಲ್ಲ ಮತ್ಸ್ಯಾದಿ ಅವತಾರಗಳನ್ನು ವ್ಯಂಜನಗೊಳಿಸುವ ಪ್ರಕಟಿಸುವಂತಹ, ಅಲ್ಲಂದ್ರೆ ಭಗವಂತ ಅವತಾರಗಳು ಎಲ್ಲವೂ ಯಾವಾಗಲೂ ಇರುವಂತದ್ದೇ, ಆದರೆ ಸಂಶ್ಲೇಷಣೆ ವಿಶ್ಲೇಷಣೆ ಅಂತ ಹೇಳಿದಂತೆ ಒಂದು ರೂಪದಿಂದ ಇನ್ನೊಂದು ರೂಪ ಹೊರಮುತ್ತಾ ಇರುತ್ತೆ ಯಾವಾಗಲೂ. ಆದ್ದರಿಂದ ವ್ಯಂಜನ ಮಾಡು ಅಂದ್ರೆ ಪ್ರಕಟಿಸುವಂತಹ, ಈ ಮತ್ಸ್ಯಾದಿ ಅವತಾರಗಳನ್ನು ಪ್ರಕಟಿಸುವಂತಹ ರೂಪಕ್ಕೆ ಪದ್ಮನಾಭ ರೂಪ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಒಂದು ವಿಷಯ ಇದೆ. ಏತತ್ ಕ್ಷೀರೋದಾನ್ನವಶಾಯಿ ಪದ್ಮನಾಭಾಭಿಧಂ ರೂಪಂ ನಾನಾವತಾರಾಣ ಮತ್ಸ್ಯಾದೀನಾಂ ಬೀಜಂ ವ್ಯಂಜಕಂ ಅಂಥೇಳಿ ಭಾಗವತ ಪ್ರಾಚೀನ ಟೀಕದಲ್ಲಿ ಹೇಳುವಂತಹ ಮಾತಾಗಿದೆ. ಆದ್ದರಿಂದ ಈ ವಿಧವಾಗಿ ಪದ್ಮನಾಭ ಶಬ್ದ ನಮಗೆ ಬಹಳ ಬಹಳ ಕಡೆ ಪ್ರಯೋಗ ಮಾಡ, ಅನಂತ ಪದ್ಮನಾಭ ರೀಸೆಂಟ್ ಆಗಿ ನಾವು ಮಾಡಿದ್ವಿ, ಅನಂತ ಪದ್ಮನಾಭ ವ್ರತ ಆಯಿತು ಅನಂತ ಚತುರ್ದಶಿ ದಿನ. ಈ ವಿಧವಾಗಿ ಪದ್ಮನಾಭ ರೂಪಿ ಪರಮಾತ್ಮನ ಚಿಂತನೆ ಬಹಳ ಕಡೆ ಪುರಾಣಗಳಲ್ಲಿ ಎಲ್ಲ ಕಡೆ ಬರುವಂತಹ ಮಾತಾಗಿದೆ. ಇನ್ನೊಂದು ನಾವು ಈ ಋಗ್ವೇದದ ಮಾತು ನೋಡಿದಾಗ ಅಲ್ಲಿ ಒಂದು ವಿಶೇಷವಾದ ಅಂಶ ಇದೆ. ನಮಗೆ ಶ್ರುತಿಯಲ್ಲಿ ಒಂದು ಮಾತು ಬರುತ್ತೆ, ಯೋ ದೇವಾನಾಂ ನಾಮಧಾಯೇಕ ಏವ ಅಂತ ಹೇಳಿ. ಯಾವ ಭಗವಂತನಾದರೆ ಎಲ್ಲ ದೇವತೆಗಳ ಹೆಸರುಗಳು ಮೂಲತಃ ಅವನಿಗಿದೆ, ಅವನು ಎಲ್ಲ ದೇವತೆಗಳ ಹೆಸರುಗಳನ್ನು ಕೊಟ್ಟಿದ್ದಾನೆ. ಎಲ್ಲ ದೇವತೆಗಳ ಹೆಸರಿಗೆ ಮೂಲಭೂತನಾದವನು ಯಾರಿದ್ದಾನೋ ಅವನು ಸರ್ವೋತ್ತಮನಾದ ದೇವರು, ಸರ್ವ ಶಬ್ದವಾಚ್ಯ ಸರ್ವನಾಮವಾಚ್ಯನಾದವನೇ ಸರ್ವೋತ್ತಮನಾದ ಭಗವಂತ ಅಂತ ಹೇಳಿದಾಗ ಆಕ್ಷೇಪ ತಗೊಂಡು ಬರ್ತಾರೆ ಅಲ್ಲಿ. ಯೋ ದೇವಾನಾಂ ನಾಮಧಾಯೇಕ ಏವ ಅಂತ ಹೇಳಿದಾಗ ಯಾವ ದೇವರಾದರೆ ಎಲ್ಲ ಹೆಸರುಗಳನ್ನು ತಗೊಂಡಿದ್ದಾನೋ ಅವನು ಸರ್ವೋತ್ತಮನಾದ ಭಗವಂತ ಅಂತ ಹೇಳಿದಾಗ ಅಲ್ಲಿ ವಿಷ್ಣು ಅಂತ ಹೇಳಿಲ್ವಲ್ಲ, ನಾರಾಯಣ ಯಾವುದೋ ಒಂದು ಯಾವ ಶಬ್ದವೂ ಹೇಳಲಿಲ್ಲ. ಇದು ನೀವು ಹೇಗೆ ವಿಷ್ಣುವಿಗೆ ಅನ್ವಯ ಮಾಡ್ತೀರಾ? ಅದು ಯಾರೋ ಬೇರೆ ದೇವತೆಗೆ ಆಗಬಹುದು, ರುದ್ರದೇವರಿಗೆ ಆಗಬಹುದು, ಬ್ರಹ್ಮಕ್ಕಾಗಬಹುದು, ಇನ್ನೊಂದು ದೇವತೆಗೆ ಆಗಬಹುದು. ಆದ್ದರಿಂದ ಈ ಶ್ರುತಿ ವಾಕ್ಯ ಬಂದಾಗ ಆ ಶ್ರುತಿ ವಾಕ್ಯ ಎಲ್ಲ ಹೆಸರುಗಳು ಯಾವ ಭಗವಂತನಿಗಾದರೆ ಅನ್ವಯಿಸುತ್ತಿದೆಯೋ ಅವನು ಸರ್ವೋತ್ತಮನಾದ ಭಗವಂತ, ಅವನೇ ನಾರಾಯಣ ವಿಷ್ಣು ಅಂತ ನೀವು ಹೇಗೆ ಹೇಳಕ್ಕಾಗತ್ತೆ, ಹೇಗೆ ಸಿದ್ಧವಾಗತ್ತೆ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ಮಾತು ಬಂದ ಸಂದರ್ಭದಲ್ಲಿ ಆ ಕಾಂಟೆಕ್ಸ್ ನಲ್ಲಿ ಬರುವಂತಹ ಮಾತು ಅಜಸ್ಯ ನಾಭಾವದ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು ಅಂತ ನಾವು ಯಾವುದನ್ನು ನೋಡಿದ್ದೀವೋ ಅದು ಆ ಶ್ರುತಿಯ ವಾಕ್ಯದ ಸಂದರ್ಭದಲ್ಲಿಯೇ ಬರುವಂಥದ್ದು, ಇದು ಅವನನ್ನೇ ಹೇಳುತ್ತೆ ಅಂತೇಳಿ. ಆದ್ದರಿಂದ ಅಲ್ಲಿ ಅಜಸ್ಯ ನಾಮಾವಲ್ಲಿ ಅಜಸ್ಯ ನಾಭಾವದ್ಯೇಕಮರ್ಪಿತಂ ಅನ್ನುವ ಶ್ರುತಿ ವಾಕ್ಯ ಈ ಶ್ರುತಿ ವಾಕ್ಯ ಎರಡಕ್ಕೂ ಲಿಂಕ್ ಇದೆ. ಆದ್ದರಿಂದ ಇದು ಯಾರಿಗ, ಈ ಪದ್ಮನಾಭನೇ ಅವನು ಎಲ್ಲ ಹೆಸರುಗಳನ್ನು ತಗೊಂಡವನು ಅನ್ನುವ ಅರ್ಥ ಬರ್ತದೆ. ಅದೇ ಇಲ್ಲಿ ನಾವು ನೋಡಿದ್ವಿ ಒಂದು ಆಕ್ಷೇಪ, ಪದ್ಮ ಅಂತ ಇಲ್ಲವಲ್ಲ, ಇಲ್ಲಿ ಪದ್ಮ ಅಂತ ಹೆಸರಿಲ್ಲ, ಇದನ್ನು ನೀವು ಹೇಗೆ ನಾಭಿಯಲ್ಲಿ ಅಂದ್ರೆ ಏನೋ ನಾಭಿಯ ಏನೋ ಇರಬಹುದು, ಬೇರೆ ಏನೋ ವಿಷಯ ಇರಬಹುದು, ಆದ್ದರಿಂದ ಇದು ಪದ್ಮನಾಭನಾದ ವಿಷ್ಣುವಿಗೆ ಇದು ಅನ್ವಯವಾಗುತ್ತೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಮತ್ತು ಇನ್ನೊಂದು ಆಕ್ಷೇಪ ಬರುತ್ತೆ. ಅದಕ್ಕೆ ಶಂಕರಾಚಾರ್ಯರು ಪದ್ಮನಾಭ ನಾಮಕ್ಕೆ ಅರ್ಥ ಹೇಳುವಾಗ ಅವರು ಅಂದ್ರೆ ಯಾಕೆ ಶಂಕರಾಚಾರ್ಯ ಹೇಳ್ತಾ ಇದ್ದೀವಿ ಅಂದ್ರೆ ಎಲ್ಲರಿಗೂ ಸಮ್ಮತವಾಗಿದೆ, ನಮ್ಮ ಮಧ್ವರಿಗೆ ಮಾತ್ರ ಅಂತ ಅಲ್ಲ ಎಲ್ಲರಿಗೂ ಸಮ್ಮತವಾಗಿದೆ ಅಂತ ಹೇಳುವುದಕ್ಕಾಗಿ ಅದನ್ನು ಹೇಳುವಂಥದ್ದು. ಅದರಿಂದ ಅಜಸ್ಯ ನಾಭಾವದ್ಯೇಕಮರ್ಪಿತಂ ಅನ್ನುವ ಶ್ರುತಿ ವಾಕ್ಯವನ್ನು ಉದಾಹರಣೆ ಮಾಡಿ ಅವರು ಹೇಳ್ತಾರೆ ವಿಷ್ಣುವಿನ ನಾಭಿಯಲ್ಲಿ ಪದ್ಮ ಇದೆ ಅನ್ನುವುದೇ ಈ ಶ್ರುತಿ ವಾಕ್ಯದ ಅರ್ಥ ಅಂತ ತಿಳಿಸ್ಕೊಟ್ಟಿದ್ದಾರೆ ಅವರು. ಅಂದ್ರೆ ಅದು ಎಲ್ಲರಿಗೂ ಒಪ್ಪಿಗೆ ಆಗಿರುವಂತ ಯೂನಿವರ್ಸಲಿ ಆಕ್ಸೆಪ್ಟಬಲ್ ಸ್ಟೇಟ್ಮೆಂಟ್. ಆದ್ದರಿಂದ ಆ ಶ್ರುತಿಯ ಆಧಾರದಿಂದ ಪದ್ಮನಾಭ ನಾಮಕನಾದ ವಿಷ್ಣು ಯಾರಿದ್ದಾನೋ ಅವನೇ ಎಲ್ಲ ದೇವತೆಗಳ ಹೆಸರುಗಳಿಗೆ ಮುಖ್ಯ ಅರ್ಥವನ್ನು ತಗೊಂಡವನು. ಆದ್ದರಿಂದ ಅದು ಯಾವ ಆಕ್ಷೇಪಕ್ಕೂ ನಮಗೆ ಒಳಗಾಗುವಂತಹ ವಿಷಯವಲ್ಲ, ಎಲ್ಲರೂ ಒಪ್ಪಿರುವಂತಹ ವಿಷಯ ಆಗಿದೆ. ಆದ್ದರಿಂದ ಪದ್ಮನಾಭ ನಾಮಕ ಪರಮಾತ್ಮನೇ ಸರ್ವಶಬ್ದ ವಾಚನಾಗಿದ್ದಾನೆ ಅಂತ ನಮಗೆ ಬರುತ್ತೆ. ಅದೇ ವಿಧವಾಗಿ ವಿಶ್ವಕರ್ಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಇನ್ನೊಂದು ಕಡೆ ಅಲ್ಲಿ ಕೂಡ ಋಗ್ವೇದದ ವಿಶ್ವಕರ್ಮ ಸೂಕ್ತದಲ್ಲಿ ಬರುವಂತಹ ಯೋ ದೇವಾನಾಂ ನಾಮಧಾಯ ಏಕೈವ ಅಂತ ವಿಶ್ವಕರ್ಮನಿಗೆ, ವಿಶ್ವಕರ್ಮ ಶಬ್ದ ವಾಚನಾದವನಿಗೆ ಅದಾಗತ್ತೆ, ಅದು ಪರಮಾತ್ಮನಿಗೆ ವಿಷ್ಣುವಿಗೆ ಅನ್ವಯವಾಗತ್ತೆ ಅಂತೇಳಿ ಮತ್ತೆ ಬರುತ್ತೆ. ಆ ಶಬ್ದ ಅರ್ಥ ನೋಡುವಾಗ ವಿಶ್ವಕರ್ಮನ ನೋಡೋಣ. ಈ ವಿಧವಾಗಿ ಎಲ್ಲ ದೇವರ ಹೆಸರುಗಳಿಗೆ ವಾಚ್ಯತ್ವ ಅನ್ನುವುದು ನಾರಾಯಣನಿಗೆ ಅನ್ವಯವಾಗತ್ತೆ. ಆದ್ದರಿಂದ ಈ ಪದ್ಮನಾಭ ಶಬ್ದ ಅದು ಸರ್ವಶಬ್ದ ವಾಚ್ಯತ್ವವನ್ನು ಕೂಡ ಹೇಳುವಂತಹ ಶಬ್ದವೂ ಆಗಿದೆ. ಆ ಭಗವಂತನನ್ನು ಅಂದ್ರೆ ಶ್ರುತಿಯಲ್ಲಿ ಪ್ರತಿಪಾದ್ಯವಾಗಿದೆ ಆ ವಿಧವಾಗಿ ಅಂತೇಳಿ ನಾವು ನೋಡಬಹುದು. ಆದ್ದರಿಂದ ಈ ಪದ್ಮನಾಭ ಶಬ್ದದಲ್ಲಿ ನಮಗೆ ಬರುವಂತಹ ಈ ಅರ್ಥ ಚಿಂತನೆ ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಇದರಲ್ಲಿ ಏನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ನಾವು ಅಡ್ರೆಸ್ ಮಾಡೋಣ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಹರೇ ಶ್ರೀನಿವಾಸ, ಇಲ್ಲಾಂದ್ರೆ ನಾವು ಇನ್ನೊಂದು ಅರ್ಥ ಚಿಂತನೆ ಕೂಡ ನಾವು ಮಾಡೋಣ. ಹರೇ ಶ್ರೀನಿವಾಸ.